यदितं तव भक्तानाम् अस्माकं नृहरेहरे तदासु कार्यं कार्यज्ञ प्रलयर्कायितप्रभ हरिकथामृतसार गुरुगळ कर्णदिन्दापणितु पेळुवे परम भगवत् भक्तरिदन आदरदि केळुवे कृष्ण. ಇಲ್ಲಿ ಭೋಜನ ರಸ ವಿಭಾಗ ಸಂಧಿ, ಇಲ್ಲಿ ಪದ್ಯ ನಂಬರ್ 28. ಹಿಂದಿನ ಪದ್ಯದಲ್ಲಿ ಹಿಂದಿನ ಪದ್ಯ ಒಂದು ಎರಡು ಮೂರು ಪದ್ಯಗಳ ಹಿಂದೆ ಹೋದ್ರೂ ಒಂದೊಂದಿಲಿನು ನಾವಿತ್ತ ಕರ್ಮಫಲ, ನಾವು ಮಾಡಿದ ಕರ್ಮ ಆಗಲಿ ನಾವು ಜೀವಕೃತ ಕರ್ಮಗಳ ಬಿಡದೆ ಸ್ವೀಕರಿಸುವ ಅಂತ, ಆಮೇಲೆ ಕೈ ಒಟ್ಟು ಒಂದದ ಬೇಕು ತಕ್ಕೊಳ್ತಾನಂತ, ಬಿಡುವನೇ ನಾವಿತ್ತ ಕರ್ಮಫಲ ಅಂತ. ಅಲ್ಲಿ ತಿರ್ಗಾ 27 ಪದ್ಯದಲ್ಲಿನೂ ಕೈಕೊಳ್ಳದೆ ಬಿಡುವನೇ, ಅವನು ಬಿಡೋದೇ ಇಲ್ಲ, ನಾವು ಮಾಡಿದ ಕರ್ಮಗಳಾಗಲಿ ಆ ಕರ್ಮ ಫಲ ಆಗಲಿ ಎಲ್ಲವನ್ನೂ ಅವನು ಸ್ವೀಕಾರ ಮಾಡೇ ಮಾಡ್ತಾನ. ನಾವು ತಿಳಿದು ಮಾಡಿದಾಗ ಭಗವಂತ ತಕ್ಕೊಳ್ತಾನ ಅಂತ ತಿಳಿದು ಮಾಡಿದಾಗ ಆ ಫಲ ನಮ್ಗೆ ಸಿಕ್ಕತ್ತೆ. ಇದು ಯಾಕೆ ಹೇಳ್ತಾರ ಅಂದ್ರೆ ಬಿಂಬಕ್ರಿಯ, ಎಲ್ಲವೂ ಅವನು ಮಾಡಿದರೇ ಆಗತ್ತ. ನಾವು ಕರ್ಮ ಮಾಡಿದ್ದನ್ನು ಅವನು ಮಾಡಬೇಕು, ಕರ್ಮಫಲ ನಾವು ಉಣ್ಣಬೇಕು ಅಂದ್ರೆ, ಕರ್ಮಫಲ ಅಂದ್ರೆ ಕರ್ಮದಿಂದ ನಮಗೆ ಯಾವುದು ಫಲ ಸಿಕ್ಕಬೇಕು ಅದನ್ನ ನಾವು ಅನುಭವ ಮಾಡಬೇಕಂದ್ರೂ ಅವನು ಬಿಂಬನಾಗಿ ನಿಂತು ಅವನು ಮಾಡಲೇಬೇಕು. ಅವಾಗ ಸಂದೇಹಗಳು ಬರುತ್ತೆ, ಏನು ಏನಾದ್ರು ಇವನು ಫಲಗಳನ್ನ ತಕ್ಕೊಳ್ಳುವಾಗ ಕರ್ಮವನ್ನ ತಕ್ಕೊಳ್ಳುವಾಗ ಅವನಿಗೆ ಏನಾದ್ರು ಆಗತ್ತಾ ಅಂದ್ರೆ, ಉದಾಹರಣೆ ಕೊಟ್ಟಿದ್ದಾರೆ ಪಾವಕ, ಅದು ಒಂದು. ಇನ್ನೊಂದು ಪಾವಕ ಆ ಒಂದು ಉದಾಹರಣೆ ಕೊಟ್ಟು ಅವತಾರದಲ್ಲಿ ಹೇಗೆ ಮಾಡಿದ್ದ ನಂಬೋದಕ್ಕೆ ಈ ಪೂತನೆ ವಿಷವನ್ನ ದೇವರಿಗೆ ವಿಷವನ್ನ ಕೊಡ್ತಾಳೆ, ಕೊಟ್ರ ಆ ವಿಷ ದೇವರಿಗೆ ಒಂದು ಆಗೋದೇ ಇಲ್ಲ. ಸೊ ಭಗವಂತ ಏನು ತಕ್ಕೊಂಡ್ರು ಅವನು ಅಸಂಗ ಅಪ್ರಾಕೃತ, ಎಲ್ಲ ಅವನ ನಿಯಂತ್ರಣದಲ್ಲೇ ಎಲ್ಲ, ಇದಕ್ಕೋಸ್ಕರ ಅವನಿಗೆ ಅದು ಅಂಟೋದಿಲ್ಲ ಅಂತ ಅದು ಒಂದು ಹೇಳಿದ್ದಾರೆ. ಅದು ಹೇಳಿ ಇನ್ನೊಂದು ಈ ಪದ್ಯದಲ್ಲಿ ಏನ್ ಹೇಳ್ತಾ ಇದ್ದಾರಂದ್ರೆ, ಇಷ್ಟು ಮಾತ್ರ ನಾವು ತಿಳ್ಕೊಂಡ್ರೆ ಸಾಲದು, ದೇವರು ನಮ್ಮ ಕರ್ಮ ಫಲವನ್ನ ತಕೊಳ್ತಾ ಇದ್ದಾನೆ, ದೇವರು ನಮ್ಮ ಕರ್ಮವನ್ನ ಸ್ವೀಕಾರ ಮಾಡ್ತಾ ಇದ್ದಾನೆ, ಆಮೇಲೆ ಫಲ ಕೊಡ್ತಾ ಇದೆ. ಇಷ್ಟು ಮಾತ್ರ ತಿಳಿದ ಸಾಕಾಗಲ್ಲ, ಇನ್ನು ಏನ್ ತಿಳ್ಕೊಬೇಕು ಅಂದ್ರೆ, ದೇವರು ಡೈರೆಕ್ಟ್ ಆಗಿ ನಮ್ಗೆ ಯಾವುದೂ ಕೊಡೋದಿಲ್ಲ, ದೇವರು ವಾಯು ಮೂಲಕ ಅದೇ ಮಾತರಿಶ್ವ, ನಾವು ಕರ್ಮ ಮಾಡುವಾಗ್ಲೂ ಎಲ್ಲವೂ ಕರ್ಮ ಸಮರ್ಪಣೆ ಏನೇ ಆಗಲಿ ಮಾತರಿಶ್ವಾದಿಂದ ಮುಖ್ಯ ಪ್ರಾಣರ ದ್ವಾರ ನಾವು ಕೊಡಬೇಕು. ಯಾಕೆಂದ್ರೆ ಮುಖ್ಯ ಪ್ರಾಣರಿಗೆ ಕೊಟ್ರೆ ಅವರು ನಮ್ಗೆ ಹಿತಕರು, ಅವ್ರಿಗೆ ಯಾವುದು ಯಾವ ರೀತಿಯಿಂದ ಭಗವಂತ ಆ ಕರ್ಮವನ್ನ ಸಮರ್ಪಣೆ ಮಾಡಬೇಕು ಅಂತ ಗೊತ್ತು. ಸೊ ಆ ರೀತಿಯಿಂದ ಅವ್ರು ಮಾಡ್ತಾರ, ಪೂರ್ಣ ಫಲ ನಮ್ಗೆ ಬರುತ್ತೆ. ಸೊ ಮಾತರಿಶ್ವನನ್ನ ಆ ವಾಯುದೇವರು ಅಂದ್ರೆ ವಾಯುದೇವರು ಹೇಳುವ ಮೂಲಕವಾಗಿ ಎಲ್ಲ ದೇವತೆಗಳು, ಪುಷ್ಕರನಿಂದ ಎಲ್ಲ ದೇವತೆಗಳು ಅಪ್ ಟು ವಾಯುದೇವರು, ಅವರನ್ನ ಇಟ್ಟುಕೊಂಡು ನಾವು ಇದನ್ನ ಕರ್ಮ ಸಮರ್ಪಣೆ ಮಾಡಬೇಕು, ವಾಯುದೇವರಲ್ಲಿ ಕರ್ಮ ಸಮರ್ಪಣೆ ಮಾಡಬೇಕು ಎಂಬುದನ್ನು ಹೇಳ್ತಾರೆ. ಅದು ಒಂದು. ಇನ್ನೊಂದು ಇಲ್ಲಿ ಉದಾಹರಣೆ ಏನ್ ಕೊಡ್ತಾ ಇದ್ದಾರೆ ಅಂದ್ರೆ, ದೇವರಿಗೆ ಈ ಒಂದು ಕೆಟ್ಟ, ನಾವು ಕೆಟ್ಟ ಊಟ ಮಾಡ್ತೀವಿ, ಯಾರು ಕೆಟ್ಟದೇನೋ ತಿಂತೀವಿ, ಏನೋ ಮಾಡ್ತೀವಿ, ಕೆಟ್ಟದನ್ನ ನೋಡ್ತೀವಿ, ಇದು ಮೂಲಕವಾಗಿ ಅವನಿಗೆ ಒಂದು ಬರೋದಿಲ್ಲ, ಅವನಿಗೆ ವಿಷ, ಅವನಿಗೆ ಆ ಎಕ್ಸ್ಪೀರಿಯನ್ಸ್ ಇಲ್ಲ, ಅಷ್ಟು ದೂರ ನಾವು ಹೋಗ್ಬೇಕಾಗೇ ಇಲ್ಲ. ದೇವರು ಅಸಂಗ ಅಪ್ರಾಕೃತ ಆಯ್ತು, ದೇವರ ದಾಸ, ದೇವರ ದಾಸನಾದಂತ ಈ ಮುಖ್ಯ ಪ್ರಾಣರು, ಈ ಮುಖ್ಯ ಪ್ರಾಣರಿಗೆ ಈ ಯಾವ ಒಂದು ದೋಷ ಇವ್ರಿಗೆ ಬರೋದಿಲ್ಲ ಅಂಬೋದನ್ನ ಈ ಪದ್ಯದಲ್ಲಿ ಹೇಳ್ತದೆ. ಎರಡು ವಿಷಯ, ಒಂದು ನಾವು ಕರ್ಮ ಸಮರ್ಪಣೆ ಮಾಡುವಾಗ ಮುಖ್ಯ ಪ್ರಾಣರ ದ್ವಾರ ಮಾಡಬೇಕು ಅಂಬುದು ಒಂದು, ಇನ್ನೊಂದು ಮುಖ್ಯ ಪ್ರಾಣರು ಅವರು ಪ್ರಾಕೃತ ಲಿಂಗ ದೇಹದಲ್ಲಿ ಇರುವವರು, ಅವ್ರಿಗೇನೆ ಈ ವಿಷ ಮುಂತಾದ ಸ್ವೀಕಾರ ಮಾಡಿದ್ರು ಸಹ ಅವ್ರಿಗೆ ಒಂದು, ಅವ್ರಿಗೆ ಪ್ರಾಕೃತ ದೇಹ ಇದೆ, ಆ ವಿಷ ಅವ್ರಿಗೆ ಒಂದು ಮಾಡಲ್ಲ ಅಂಬೋದು, ಇದನ್ನ ಹೇಳ್ತಾ ಇದ್ದಾರೆ. ಹೇಳಲೇನು ಸಮೀರ ದೇವನು ಕಾಲಕೂಟವನುಂಡು ಲೋಕವ ಪಾಲಿಸಿದ, ತದ್ದಾಸನೋರ್ವನು ಅಮೃತ ನೆನಿಸಿದನು, ಶ್ರೀಲಕ್ಷ್ಮಿ ವಲ್ಲಭ ಶುಭ ಅಶುಭ ಜಾಲ ಕರ್ಮಗಳ ಉಂಬನು ಉಪಚಯದ ಏಳಿಕೆಗಳು ಅವಗಿಲ್ಲ ಎಂದಿಗೂ ಸ್ವರಸಗಳ ಬಿಟ್ಟು ಅಂತ ಹೇಳ್ತಾ ಇದ್ದ. ಆಕ್ಚುಲಿ ಇನ್ನು ಮೂರನೇ ವಿಷಯ ಇಂಪಾರ್ಟೆಂಟ್ ವಿಷಯನೇ ಇದೆ, ಬಿಕಾಸ್ ನಾವು ಹರಿಕಥಾಂಸಾರ ವೇದದ ಸಾರ ಅಂತ ಹೇಳ್ತೀವಿ. ಇಲ್ಲಿ ಏನ್ ಹೇಳ್ತಾರಂದ್ರೆ, ಉಪಚಯ ಹೇಳಿಕೆಗಳು ಇವಾಗಿಲ್ಲ. ಉಪಚಯ ಅಂದ್ರೆ ವೃದ್ಧಿ ಆಗೋದು, ಹೇಳಿಕೆಗಳು ಅಂದ್ರೆ ಅದು ವೃದ್ಧಿ ಆಗೋದಕ್ಕೆ ಆಪೋಸಿಟ್, ಹಿ ಡಸನ್ ಗೆಟ್ ಡಿಮಿನಿಶ್ಡ್, ಅದು ಇಲ್ಲ ಅಂತ. ಊಟ ತಿಂಡಿ ನಮ್ಗೆ ಊಟದಿಂದ ಭೋಜನ ನಾವು ನೋಡಿದ್ದೀವಿ, ಉಪಚಯ ಆಗತ್ತಂತೆ ನಮ್ಗೆ ವೃದ್ಧಿ ಆಗತ್ತೆ ಅಂಬೋದು ಒಂದು. ಆ ಊಟ ಇಲ್ಲಾಂಗಿರುವಾಗ ನಮ್ಗೆ ಆ ಒಂದು ನಮ್ಮ ಕ್ಷೀಣ ಆಗತ್ತೆ, ನಮ್ಮ ದೇಹ ಬಲ ಎಲ್ಲ ವೀರ್ಯ ಎಲ್ಲ ಕ್ಷೀಣ ಆಗತ್ತೆ. ಸೊ ಇವನಿಗೆ ಇದು ಇಲ್ಲ ಅಂತ ಈ ಮಾತನ್ನ ಉಪನಿಷದ್ದುಗಳು ಹೇಳತ್ತೆ. ಉಪನಿಷದ್ದುಗಳಿಗೆ ಹೇಳತ್ತೆ, ಕರ್ಮಣಾ ನ ವರ್ಧತೆ, ಕರ್ಮದಿಂದ ಇದು ಮಾಡುವಂತ ಕೆಲಸದಿಂದ, ಬೃಹದಾರಣ್ಯಕ ಉಪನಿಷತ್ತು ಹೇಳತ್ತೆ, ಕರ್ಮದಿಂದ ಅವನು ವೃದ್ಧಿ ಆಗೋದು ಇಲ್ಲ. ನೋಕನೆ ಕರ್ಮಣಾ ನ ವರ್ಧತೆ, ಕರ್ಮದಿಂದ ಅವನು ಬೆಳೆಯೋದು ಇಲ್ಲ. ಅವನು ಯಾರು? ನೋಕನೀಯ, ನೋಕನೀಯಾನ್, ನೋಕನೀಯಾನ್ ಅಂದ್ರೆ ಅವನಿಗೆ ಅದನಿಂದ ಅವನಿಗೆ ಹ್ರಾಸು, ಅವನು ಕ್ಷೀಣ ಆಗೋದು ಇಲ್ಲ. ಹಿ ಇಸ್ ನಾಟ್ ಅಟ್ ಆಲ್ ಡಿಪೆಂಡೆಂಟ್ ಆನ್ ದಟ್ ಎಂಬುದು ಆ ಒಂದು ಪ್ರಮೇಯವನ್ನ ಬೃಹದಾರಣ್ಯಕ ಹೇಳುತ್ತ. ಅದನ್ನೇ ಇಲ್ಲಿ ಇಟ್ಟುಕೊಂಡಿದ್ದಾರೆ. ಜಾಲ ಶುಭಾಶುಭ ಜಾಲ ಕರ್ಮಗಳ ಉಂಬನು, ಈ ಬಿಂಬರೂಪನಾಗ ಅವನು ಎಲ್ಲವನ್ನೂ ಮಾಡಿದ್ರು ಉಪಚಯದ ಏಳಿಕೆಗಳು ಇವಾಗಿಲ್ಲ. ಅವನಿಗೆ ಆ ಕರ್ಮದಿಂದ, ಕರ್ಮ ಫಲದಿಂದ ಅವನು ವೃದ್ಧಿ ಆಗೋದಿಲ್ಲ, ಹ್ರಾಸನು ಕ್ಷೀಣನು ಅವನು ಆಗೋದಿಲ್ಲ ಎಂಬುವ ಉಪನಿಷತ್ ತತ್ವವನ್ನ ಇಲ್ಲಿ ಹೇಳಿದ್ದಾರೆ. ಯಾಕೆ ಅಂದ್ರೆ ಅವನಿಗೆ ಅವನ ಅಸಂಗ, ಅವನ ಅಪ್ರಾಕೃತ ಅಂದ್ರೆ ಯಾಕೆ ಮಾಡ್ತಾನಂದ್ರೆ ಬಿಂಬರೂಪನಾಗಿ ಅವನು ಮಾಡಲೇಬೇಕು, ಆವಾಗಲೇ ಪ್ರತಿಬಿಂಬ ಮಾಡ್ಲಿಕ್ಕೆ ಸಾಧ್ಯ. ಅದರ್ವೈಸ್ ಈ ಪ್ರತಿಬಿಂಬನಿಗೆ ಒಂದು ಅಣು ಅಂತೆ ಇರುವಂತ ಒಂದು ಸಣ್ಣದು ಅತೀ ಸೂಕ್ಷ್ಮವಾದ ಈ ನಾವು ಪ್ರತಿಬಿಂಬಗಳು ಮಾಡ್ಲಿಕ್ಕೆ ಶಕ್ತಿಯೇ ಇಲ್ಲ, ಅಕೋಸ್ಕರ ಅವನೇ ಮಾಡಿ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಅವನ ದಾಸ, ಅವನ ಮುಖ್ಯ ಪ್ರಾಣರು, ಅವನ ಫಸ್ಟ್ ಪ್ರತಿಬಿಂಬ ಭಗವಂತನ ಫಸ್ಟ್ ಪ್ರತಿಬಿಂಬ ಮುಖ್ಯ ಪ್ರಾಣ ಅವನೇ ಈ ಅವನೇ ಅವನಿಗೆ ಪ್ರಾಕೃತ ದೇಹ ಉಂಟು. ಪೇಳಲೇನು ಅಂತ ಹೇಳಿ, ಪೇಳನ ಏನಂತ ಹೇಳೋದು ದೇವರಿಗೆ? ಅದು ಇಲ್ಲ ಏನಂತ ಹೇಳೋದು? ಒಂದು ಎಕ್ಸಾಂಪಲ್, ಸಮೀರ ದೇವನು ಅಂತ. ಸಮೀರ ಅಂದ್ರೆ ಈರ ಅಂದ್ರೆ ಪ್ರೇರಣೆ, ಪ್ರೇರಕ ಚೇಷ್ಟಕ, ಚೇಷ್ಟ ಅಂದ್ರೆ ವ್ಯಾಪಾರಗಳನ್ನ ಮಾಡಿಸುವನು, ಪ್ರೇರಣೆಯನ್ನ ಕೊಟ್ಟು ವ್ಯಾಪಾರ ಮಾಡಿಸುವನು. ಸಮೀರ ಅಂಬುದು ವಾಯುದೇವರಿಗೆ ಹೇಳ್ತಾರೆ. ಸಮ್ಯಕ್ ಚಂದಾಗ ಪ್ರೇರಣೆ, ಎಲ್ಲರಲ್ಲಿ ನಿಂತು ಪ್ರೇರಣೆ ಮಾಡಿ ಆ ಒಂದು ಪ್ರವರ್ತನೆಯನ್ನು ಮಾಡುವವನು ಸಮೀರ. ಸೊ ಪೇಳಲೇನು ಸಮೀರ ದೇವನು. ಇವನು ಏನು ಮಾಡಿದ? ಇದು ಏನು ಹೇಳ್ತಾ ಇದ್ದಾರಂದ್ರೆ, ಈ ಒಂದು ಸಮುದ್ರ ಮಥನ ಆಗತ್ತೆ. ಸಮುದ್ರ ಮಥನ ಆದಾಗ ಅಲ್ಲಿ 14 ವಸ್ತುಗಳು ಬರುತ್ತೆ ಅಂತ ಹೇಳ್ತಾರೆ. ಈ 14 ವಸ್ತುಗಳು ಹೇಗೆ ಫಸ್ಟ್ ಬರುತ್ತೆ ಅಂದ್ರೆ, ಸಮುದ್ರ ಮಥನ ಫಸ್ಟ್ ಮಾಡಿದಾಗೆ ಫಸ್ಟ್ ಬರೋದು ಹಲಾಹಲ ವಿಷ, ಕಾಲಕೂಟ ವಿಷ ಅಂತ ಹೇಳ್ತಾರೆ. ಈ ಕಾಲಕೂಟ ವಿಷ ಎಂಬುದು ಫಸ್ಟ್ ಮೊಟ್ಟ ಮೊದಲು ಬರುತ್ತೆ. ಆ ಮೊಟ್ಟ ಮೊದಲು ಈ ಕಾಲಕೂಟ, ಇದು 16 ಯಾವುದು ಅಂತ ಹೇಳ್ತೀನಿ. 14 ಒಂದು ಫಸ್ಟ್ ಕಾಲಕೂಟ ವಿಷ ಬರುತ್ತೆ. ಕಾಲಕೂಟ ವಿಷ ಬಂದ ಮೇಲೆ, ಕಾಲಕೂಟ ವಿಷ ಬರುತ್ತೆ ಅಂದ್ರೆ ಅದು ಏನೋ ಒಂದು ವಿಷ ಒಂದು ಬಂತು ಅಂತ ಅರ್ಥ ಇಲ್ಲ. ವಿಷ ಸಹಿತವಾಗ ಆ ಅಭಿಮಾನಿ ದೈತ್ಯನು ಹುಟ್ಟು ಬರ್ತಾನೆ. ಅವನೇ ಕಲಿನೇ ಆ ಒಂದು ಕಾಲಕೂಟ ವಿಷದ ಮೂಲಕವಾಗಿ ಅವನು ಬರ್ತಾನೆ. ಅವನ ಜೊತೆಯಲ್ಲಿ ನೆಕ್ಸ್ಟ್ ಬರೋದು ವಿಷ ಜಂತುಗಳು ಬರುತ್ತಂತೆ. ವಿಷ ಜಂತುಗಳು ಯಾರು ಅಂದ್ರೆ, ಸಣ್ಣ ಪುಟ್ಟ ದೈತ್ಯರು ಇರ್ಬೋದು, ಮೂಲತಃ ಅವನ ಹೆಂಡತಿ, ಆ ಒಂದು ಕಲಿಯ ಹೆಂಡತಿ ಬರ್ತಾಳೆ, ಅವಳು ಬರ್ತಾಳೆ. ಕಲಿಯ ಹೆಂಡತಿ ಭೂದೇವಿ ಅಂತ ಹೇಳ್ತಾರೆ, ಅವಳಿಗೆ ಕಲಿಯ ಹೆಂಡತಿನೂ ಬರ್ತಾಳೆ. ಆ ಅವಳು ಬಂದ ಮೇಲೆ ಆ ವಿಷಜಂತುಗಳು ಬರುತ್ತೆ. ವಿಷಜಂತುಗಳು ಬಂದ ಮೇಲೆ ಆ ಒಂದು ಐರಾವತ ಬರುತ್ತೆ. ಐರಾವತಕ್ಕೆ ಅದು ಇಂದ್ರನ ವಾಹನ. ಐರಾವತ ಎಂತ ಎಷ್ಟು ಅಂದ್ರೆ, ಅದು ಈ ತರ ನಾವು ನೋಡುವಂತ ಆನೆ ಅಂತ ಇಲ್ಲ ಅದು. ಅದಕ್ಕೆ 4 ದೊಡ್ಡ ದೊಡ್ಡ ಸೊಂಡ್ಲು, 4 ಒಂದು ಟಸ್ಕ್ ಇರತ್ತಂತ ಅದಕ್ಕೆ. ಅದಕ್ಕೆ ಅತೀ ಸಾಮರ್ಥ್ಯ, ಗಾಳಿ ಬೀಸತ್ತ, ಗಾಳಿ ಮಂಡಲವನ್ನೇ ಅದು ನೋಡ್ಕೊಳ್ಳೋ ತಾಕತ್ತು ಐರಾವತಕ್ಕೆ ಉಂಟು ಅಂತ ಹೇಳ್ತಾರೆ. ಐರಾವತ ಆದ ಮೇಲೆ ಉಚ್ಚೈಶ್ರವ ಅಂತ ಹೇಳ್ತಾರೆ. ಇದು ಬರೀ ಕುದುರೆ ಅಲ್ಲ, ಉಚ್ಚೈಶ್ರವ ಅಂದ್ರೆ ಅದು ಕಿವಿ ನೆಟ್ಟಗಿರತ್ತಂತೆ, ಊರ್ಧು ಮುಖವಾಗಿ ಆ ನೆಟ್ಟ ಕಿವಿ ಇರತ್ತಂತೆ. ಇದಕ್ಕೆ ಮುಖಗಳು, 7 ಮುಖಗಳು ಈ ಕುದುರೆಗೆ, ಉಚ್ಚೈಶ್ರವನಿಗೆ 7 ಮುಖಗಳು ಇರತ್ತೆ. 7 ಮುಖಗಳು ಇರುವಂತ ಉಚ್ಚೈಶ್ರವ. ಆಮೇಲೆ ನೆಕ್ಸ್ಟ್ ಬರೋದು ಬಂದು ಐರಾವತ ಜೊತೆ, ಐರಾವತ ಇಂದ್ರನ ವಾಹನ ಆಯ್ತು. ಉಳಿದ 7 ದಿಕ್ಕುಗಳು ಉಂಟು. ಈ 7 ದಿಕ್ಕುಗಳಿಗೆ 7 ಗಜಗಳು, ಎಲ್ಲ ಸೇರಿ ಅಷ್ಟ ಗಜಗಳು ಅಂತ ಹೇಳ್ತಾರೆ. ಅಷ್ಟ ಗಜಗಳು ಇಸ್ ಲೈಕ್ ಎ ಸಪೋರ್ಟ್ ಟು ದಿ ವರ್ಲ್ಡ್ ಅಂತ ಹೇಳ್ತಾರೆ. ಒಂದು ಫಿಗರೇಟಿವ್ಲಿ ದೇ ಸೇ ದಟ್. ಸೊ ಈ ಅಷ್ಟ ಈ ಉಳಿದ ಗಜಗಳು ಬರುತ್ತಂತ. ಇದು ಬಂದ ಮೇಲೆ ನೆಕ್ಸ್ಟ್ ಬರೋದು 1000 ಅಪ್ಸರ ಸ್ತ್ರೀಗಳು ಬರ್ತಾರೆ. ಅಂದ್ರೆ ಇವ್ರುಗಳಿಗೆ ಬಂದು ಅಮೃತ ಅಪ್ಸರ ಸ್ತ್ರೀಗಳು ಅಂದ್ರೆ ಸಮುದ್ರ ಮಥನದಲ್ಲೇ ಎಲ್ಲರೂ ಬಂದಾರ ಅಂತ ತಿಳ್ಕೋಬಾರದು. ಅಪ್ಸರ ಸ್ತ್ರೀಗಳು ಅನೇಕ ರೀತಿಯಿಂದ ಅವ್ರಿಗೆ ಅವತಾರಗಳು ಹೇಳ್ತಾರೆ. ಇಲ್ಲಿ ಬಂದ ಅಪ್ಸರ ಸ್ತ್ರೀಗಳು ಜಸ್ಟ್ 1000 ಅಪ್ಸರ ಸ್ತ್ರೀಗಳು, ಇವ್ರಗಳಿಗೆ ಅಮೃತ ಅಂತ ಕರೀತಾರೆ. ಅದೇ ಬ್ರಹ್ಮದೇವರಿಂದ ಬಂದ ಅಪ್ಸರ ಸ್ತ್ರೀಗಳಿಗೆ ಬಂದು ಅಪ್ಸರ ಸ್ತ್ರೀಗಳು ಬಂದು ಏನ್ ಹೇಳ್ತಾರೆ ಆಹುದ ಅಂತ ಕರೀತಾರೆ. ಬೆಂಕಿ ಅಗ್ನಿಯಿಂದ ಬಂದ ಅಪ್ಸರ ಸ್ತ್ರೀಗಳಿಗೆ ಊರ್ಜಾ ಅಂತ ಕರೀತಾರೆ. ಹೀಗೆ ಡಿಫ್ರೆಂಟ್ ಡಿಫ್ರೆಂಟ್ ಗಣಗಳು ಇವರದಲ್ಲಿ ಅಪ್ಸರಸ್ ಬಂಧನದಿಂದ ಬರ್ತಾರೆ. ಈ ಅನೇಕ ರೀತಿಯಿಂದ ಅಪ್ಸರ ಸ್ತ್ರೀಗಳು ಬರ್ತಾರೆ. ಇಲ್ಲಿ ಬರುವುದು 1000 ಜನ. ಈ 1000 ಜನ ಆದ ಮೇಲೆ ಬರುವಂತದ್ದು ಈ ಆಭರಣಗಳು, ವೇರಿಯಸ್ ಆಭರಣಗಳು ಬರುತ್ತೆ, ಆಭರಣಗಳು ಮತ್ತು ಆಯುಧಗಳು ಮುಂತಾದೆಲ್ಲ ಬರುತ್ತೆ. ಆಮೇಲೆ ಆ ಕಲ್ಪವೃಕ್ಷ ಪಾರಿಜಾತ ಬರುತ್ತೆ, ಪಾರಿಜಾತ ಬರುತ್ತೆ, ಕಾಮಧೇನು ಬರುತ್ತೆ. ಆಮೇಲೆ ಚಂದ್ರ ಹುಟ್ಟು ಬರ್ತಾನೆ. ಚಂದ್ರ ಹುಟ್ಟು ಬಂದ ಮೇಲೆ ಕೌಸ್ತುಭ ಬರುತ್ತೆ. ಕೌಸ್ತುಭ ಎಂಬುದು ಎಲ್ಲ ಇಡೀ ಜೀವರಾಶಿಗಳ ಸಾರ, ಎಸೆನ್ಸ್, ನೀರಿನಿಂದ ಬರುವುದು ಅದು ಕೌಸ್ತುಭ ಎಂಬುದು ಎಲ್ಲ ಜೀವರು ಇರುವಂತ ಸಾರಭೂತ. ಅದಕ್ಕೆ ಅನೇಕ ಅಂಶಗಳು ಉಂಟು ಅಂತ ಹೇಳ್ತಾರೆ. ಅದು ಚತುರ್ಮುಖನೇ, ಮೊಟ್ಟ ಮೊದಲ ಜೀವನಾದಂತ ಚತುರ್ಮುಖನೇ ಅಭಿಮಾನಿಯಾಗಿರ್ತಾನೆ ಕೌಸ್ತುಭಕ್ಕೆ. ಕೌಸ್ತುಭ ಬರುತ್ತೆ, ಆಮೇಲೆ ಲಕ್ಷ್ಮಿ ಬರ್ತಾಳೆ, ಆಮೇಲೆ ಅಮೃತ ಬರುತ್ತೆ. ಇದು ಯಾಕೆ ಇಷ್ಟು ಹೇಳಿದೆ ಅಂದ್ರೆ ಈ ಒಂದು ಎಲ್ಲವನ್ನು ಸಮುದ್ರ ಮಥನದಿಂದ ಬಂದ ಈ 14 ವಸ್ತುಗಳನ್ನು ನೆನಂಗಳಂ ಅಂತ ಹೇಳ್ತಾರೆ. ಈ ನೆನಪು ಮಾಡಿಕೊಂಡ್ರೆ ಈ ಒಂದು ಶ್ಲೋಕದ ಮೂಲಕವಾಗಿ ಹೇಳ್ತೀವಿ. ಇದು ನೆನಪು ಮಾಡಿಕೊಂಡ್ರೆ ಎಲ್ಲಾ ಕುರಿಯಾತ್ ಮಂಗಳಂ ಅಂತ ಹೇಳ್ತಾರೆ. ಸೊ ಅದಕ್ಕೆ ಈ ಸಂದರ್ಭದಲ್ಲಿ ಹೇಳಿದೆ. ಸೊ ಇಷ್ಟು ಬಂದಾಗ ಈ ಕಾಲಕೂಟ ಬರುತ್ತೆ. ಈ ಕಾಲಕೂಟ ಬಂದಾಗ ಎಲ್ರೂ ದೇವತೆಗಳೆಲ್ಲ ರುದ್ರದೇವರಿಗೆ ಹೆಸರು ಹೇಳ್ತಾರಂತೆ. ಈ ಸಮುದ್ರ ಬಂದ್ರೆ ಫಸ್ಟ್ ಕಾಲಕೂಟ ಬರುತ್ತಪ್ಪ, ಇಲ್ಲ ಅಲ್ಲ ನಾನು ಅದನ್ನ ಪಾನ ಮಾಡ್ತೀನಿ ಅಂತ ರುದ್ರದೇವರು ಹೇಳ್ತಾರಂತೆ. ಇದ್ರೂ ಅವಾಗೆ ವಾಯುದೇವರಿಗೆ ಆ ಕಾಲಕೂಟದ ಒಂದು ಕಾಲಕೂಟ ಹಲಾಹಲ ವಿಷಯದ ಕತೆ ಅವ್ರಿಗೆ ಚೆನ್ನಾಗಿ ಗೊತ್ತು. ಯಾಕೆಂದ್ರೆ ಇದಕ್ಕೆ ರಕ್ಷಣೆಯನ್ನ ಕೊಡುವರು. ಈ ಕಾಲಕೂಟವನ್ನ ಯಾರು ದಿಸ್ ಇಸ್ ಎಸೆನ್ಸ್ ಆಫ್ ಪಾಯ್ಸನ್, ಆಲ್ ದ ಪಾಯ್ಸನಸ್ ಥಿಂಗ್ಸ್ ಇನ್ ಒನ್ ಪ್ಲೇಸ್, ಆ ತರ ಅದು ಕಾಲಕೂಟ ಹಲಾಹಲ ಅಂಬುದು. ಈ ಪಾಯ್ಸನ್ ಅನ್ನ ಯಾರು ಮುಟ್ಟುತ್ತಾರೋ ತಕೊಳ್ಳೋದಿಲ್ಲ, ಬರೀ ಮುಟ್ಟಿದ್ರು ಅವರನ್ನ ಇದು ಹಾನಿ ಮಾಡತ್ತೆ, ಅವರಿಗೆ ಒಂದು ಒಂದು ಮೃತ್ಯುವನ್ನ ಕೊಡೋಕೆ ತಾಕತ್ತುಳ್ಳದು ಈ ಕಾಲಕೂಟ. ಈ ವರವನ್ನ ಚತುರ್ಮುಖ ಬ್ರಹ್ಮನೇ ಕೊಟ್ಟಿದ್ದಾನೆ. ಸೊ ಚತುರ್ಮುಖನ ವರ ಇದೆ ಇದಕ್ಕೆ. ಸೊ ಆದ ಕಾರಣದಿಂದ ಈ ಕಲಿ ತುಂಬಾ ಪವರ್ಫುಲ್ ಆಗಿದ್ದಾನೆ. ಚತುರ್ಮುಖನ ವರ ಇದೆ ಅಂದ್ರೆ ಅದು ನಾರಾಯಣನ ಅನುಗ್ರಹದಿಂದಲೇ ಬರಬೇಕು. ನಾರಾಯಣನೇ ಈ ಕಲಿ ಎಂಬ ಜೀವನನನ್ನು ಉಳಿಸಿ ಅವನ ಮೂಲಕವಾಗಿ ಅವನ ಸಾಧನೆಯನ್ನು ಮಾಡ್ತಾನೆ. ಆದ ಕಾರಣದಿಂದ ನಾವು ನೋಡ್ತೀವಿ ಆ ಒಂದು ರುದ್ರದೇವರಿಗೆ ಕಲ್ಯಾವೇಶ ಬರುತ್ತೆ ಅಂದ್ರೆ ಇದೇ ಕಾರಣ. ಬಿಕಾಸ್ ದೇವರು ಚತುರ್ಮುಖ ಬ್ರಹ್ಮನ ಒಂದು ವರ ಇದೆ. ಚತುರ್ಮುಖ ಬ್ರಹ್ಮನ ವರ ವಾಯುದೇವರಿಗೆ ಒಂದು ಮಾಡ್ಲಿಕ್ಕೆ ತಾಕತ್ತೇ ಇಲ್ಲ. ಸೊ ವಾಯುದೇವರು ಏನು ಮಾಡ್ತಾರೆ, ಆ ವಿಷವನ್ನ ಬಂದ ಕಾಲಕೂಟ ವಿಷವನ್ನ ತಮ್ಮ ಕೈಯಿಂದಲೇ ತಕೊಂಡ್ ಬಿಡ್ತಾರೆ. ಕೈಯಿಂದ ತಕೊಂಡು ಅದನ್ನ ಪಾನ ಮಾಡ್ತಾರೆ. ಪಾನ ಮಾಡುವಾಗ ಇವರು ಕೇಳ್ತಾರೆ, ಬೇಡ ಅಂದ್ರೆ ನಾನು ತಗೊಳ್ತೀನಿ, ನಾನು ಬಿಕಾಸ್ ದೇವತೆಗಳೆಲ್ಲ ಹೇಳಿದ್ದಾರೆ ವೃದ್ಧ ದೇವರು ತಗೊಳ್ತೀನಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಆದ ಕಾರಣದಿಂದ ಇವರು ಏನು ಮಾಡ್ತಾರೆ, ತಾವು ಆ ವಿಷವನ್ನ ತಕೊಳ್ತಾರೆ. ಆ ವಿಷವನ್ನ ತಕೊಂಡು ಅದನ್ನ ತಿಕ್ಕಿ ಆ ವಿಷ ಇರುತ್ತೆ, ವಿಷದ ಸಾರಭಾಗ. ವಾಯುದೇವರಿಗೆ ಚೆನ್ನಾಗಿ ಗೊತ್ತು, ಸಾರಭಾಗವನ್ನ ತಾವು ತಕೊಂಡು ಅಸಾರಭಾಗ ಯೂಸ್ಲೆಸ್ ಪೋರ್ಷನ್ ಒಂದು ಅದನ್ನು ಅದನ್ನ ಇರುವಂತ ಎಲ್ಲಾ ಶಕ್ತಿಯನ್ನು ತೆಗೆದುಬಿಟ್ಟು ಇವರಿಗೆ ರುದ್ರದೇವರಿಗೆ ಕೊಡ್ತಾರೆ. ರುದ್ರದೇವರಿಗೆ ಕೊಡುವಾಗ ಅದಕ್ಕೆ ಹೇಳ್ತಾರೆ, ಸಮೀರ ದೇವನು ಕಾಲಕೂಟವನು ಉಂಡ ಅಂದ್ರೆ ಅವರು ಅದನ್ನ ಪಾನ ಮಾಡ್ತಾರೆ. ಆ ವಿಷವನ್ನ ಪಾನ ಮಾಡಿದ್ರೆ ವಿಷ ಪ್ರತಿಯೊಂದು ಪದಾರ್ಥಕ್ಕೇನು ಅದದ್ದೇ ಆದ ಧರ್ಮಗಳು ಉಂಟು. ಅಂದ್ರೆ ಧರ್ಮ ಅಂದ್ರೆ ಏನು, ಧರ್ಮಾಧರ್ಮಿ ಅಂತ ನಾವು ಕರಿತೀವಿ. ಅಂದ್ರೆ ಒಂದು ಪದಾರ್ಥ, ಇವಾಗ ಬೆಂಕಿ ಅಂತ ತಕೊಳ್ಳಿ, ಬೆಂಕಿಯ ಧರ್ಮ ಸುಡುವುದು, ಅದನ್ನ ಧರ್ಮ. ಆ ಬೆಂಕಿಯು ಸುಡಬೇಕು, ಆ ಬೆಂಕಿಯು ಸುಡೋದಿಲ್ಲ ಅಂದ್ರೆ ಅದು ಬೆಂಕಿನೇ ಅಲ್ಲ. ಸೊ ಆ ಧರ್ಮ ಅದಕ್ಕೆ ಇರಬೇಕು. ಬಟ್ ಈ ವಿಷ ತಕೊಂಡಾಗೆ ಅವ್ರಿಗೆ ಅದು ಒಂದೂ ಮಾಡಲ್ಲ. ಯಾಕೆ ಮಾಡಲ್ಲ, ಹಿಂದಿನ ಪದ್ಯದಲ್ಲಿ ನೋಡಿ, ಕಲುಷ ಜೀವಿಗೆ ಸುಷ್ಟು ಭೋಜನ ಜಲ ಮೊದಲು ವಿಷ ತೋರುದು. ಒಳ್ಳೆ ಪದಾರ್ಥ ಒಳ್ಳೆದು, ಅದನ್ನ ತಕ್ಕೊಳ್ಳುವಾಗ ತಕ್ಕೊಳ್ಳುವ ನಾಲಿಗೆ ಸರಿ ಇಲ್ಲದಿದ್ರೆ ಆ ಕೆಲಸವನ್ನ ಮಾಡಿತ್ತದು. ಒಳ್ಳೆ ಪದಾರ್ಥವೇ ಕೆಟ್ಟದು ಅಂತ ಅನ್ಸುತ್ತೆ. ಇಲ್ಲಿ ಅದು ಉಲ್ಟ, ಪದಾರ್ಥ ಕೆಟ್ಟದು, ಕಾಲಕೂಟ ವಿಷ ಅದು, ತಕ್ಕೊಳ್ಳೋರು ವಾಯುದೇವರು, ಅವ್ರಿಗೆ ಏನು ಒಂದು ಮಾಡಿಲ್ಲ, ಯಾವ ಧೈರ್ಯದಿಂದ ಅವರು ಆ ಕಾಲಕೂಟ ವಿಷವನ್ನ ತಕೊಂಡ್ರು ಅದನ್ನ ಧರ್ಮ ಅವ್ರಿಗೆ ಗೊತ್ತಿಲ್ಲವ? ಗೊತ್ತಿದೆ, ಇದ್ರನು ಅವರಿಗೆ ಆ ಜ್ಞಾನ ಪರಿಪೂರ್ಣವಾಗಿದೆ. ಈ ಕಾಲಕೂಟ ವಿಷದಲ್ಲಿ ಈ ವಿಷ ಈ ಜಡ, ಈ ವಿಷದಲ್ಲಿ ಅವನು ಅಭಿಮಾನಿಯಾಗಿರುವಂತ ಕಲಿಯನು ಒಂದು ಗೊಂಬೆನೆ. ಅಲ್ಲಿ ವಿಷ ಅಂತ ಕರೆಸಿ ಆ ವಿಷದಲ್ಲಿ ಇರುವ ವಿಷವನ್ನ ತೆಗಿಲಕ್ಕೆ ಸಾಮರ್ಥ್ಯವುಳ್ಳ ಶ್ರೀಹರಿ ಅದನ್ನಲ್ಲಿ ಇದ್ದಾನೆ. ಅವನೇ ನನ್ನಲ್ಲಿ ಪ್ರೇರಣೆ ಮಾಡಿ ಇದನ್ನ ತಕ್ಕೊ ಅಂತ ಹೇಳ್ತಾ ಇದ್ದಾನೆ. ಅವನ ರಕ್ಷಣೆ ಇರುವಾಗ ಇದು ಏನು ನನ್ನನ್ನ ಮಾಡ್ಲಿಕ್ಕೆ ಇದಕ್ಕೆ ಸಾಮರ್ಥ್ಯವೇ ಇಲ್ಲ ಅಂತ, ಅದು ಹರಿ ನೈವೇದ್ಯ ಅಂತ ಹರಿ ಮಂತ್ ಒಂದು ಸಮುದ್ರ ಮಥನ ಆಗುವಾಗ ಎಲ್ಲ ರೂಪದಿಂದಲೂ ಹರಿಯನ್ನ ನೋಡ್ತಾ ಇದ್ದಾರೆ. ಆ ವಿಷದಲ್ಲಿನೂ ಹರಿಯನ್ನ ರೂಪವನ್ನ ನೋಡ್ತಾರ. ಆ ವಿಷವನ್ನ ಅವರು ಪಾನ ಮಾಡಿದಾಗ ಆ ವಿಷ ಅವರಿಗೆ ಒಂದು ಒಂದು ನಥಿಂಗ್, ಏನು ಮಾಡೋದಿಲ್ಲ ಆ ವಿಷ. ಅದಕ್ಕೆ ನಾವು ಇವತ್ತೂ ನಾವು ದೇವರಿಗೆ ನೈವೇದ್ಯ ಇಡೋವಾಗೆ ಪಾವನಂ ವಿಷ್ಣು ನೈವೇದ್ಯಂ ಅಂತ ಹೇಳ್ತೇವೆ. ಪಾವನಂ ಅಂದ್ರೆ ವಿಷ್ಣು ನೈವೇದ್ಯ ಆಗ್ಬೇಕಂದ್ರೆ ವಾಯುದೇವರನ್ನ ಸ್ಮರಣೆ ಮಾಡ್ತೀವಿ. ಏನಾರು ಬಿದ್ದಿದ್ರು ಏನಾರು ಏನು ಹಾಗಿದ್ರು ಆ ವಾಯುದೇವರನ್ನ ಸ್ಮರಣೆ ಮಾಡಿದಾಗ ವಾಯುದೇವರು ಗಾಳಿ ರೂಪ, ಅದರಿಂದ ವಿಷವನ್ನೆಲ್ಲ ತೆಗೆದು ಬಿಡ್ತಾರೆ. ಸೊ ಆ ಕಾರಣದಿಂದ ಅವ್ರಿಗೆ ಕೊಂಡ್ರು ಅವ್ರಿಗೆ ಒಂದು ಆಗೋದಿಲ್ಲ. ಈ ಒಂದು ಇವ್ರಿಗೇನಾಗತ್ತ ರುದ್ರದೇವ್ರಿಗೆ ಏನಾಗತ್ತ ಅಂದ್ರೆ ಅಲ್ಲಿ ಕಲಿಯ ಒಂದು ಪ್ರಭಾವ ಇರುತ್ತೆ. ಕಲಿ ಬಂದು ರುದ್ರದೇವರಿಗಿಂತ ಶಕ್ತಿ ಅವರಿಗೆ ಉಂಟು. ಸೊ ಆದ ಕಾರಣದಿಂದ ಒಂದು ಚಿಕ್ಕ ಒಂದನ್ನ ತಕೊಂಡ್ರೂ ಅವ್ರಿಗೆ ಏನಾಗತ್ತಂದ್ರೆ ಆ ಒಂದು ಮೂರ್ಛೆಯಾಗಿ ಬಿದ್ದು ಬಿಡ್ತಾರೆ. ಅವರು ಮೂರ್ಛೆಯಾಗಿ ಬಿದ್ದಾಗ ಆ ವಾಯುದೇವರು ಅವರಿಗೆ ವಾಯುದೇವರು ಮತ್ತು ನಾರಾಯಣ ಅವರು ತಲೆಯಲ್ಲಿ ಕೈ ಇಟ್ಟು ಅವರನ್ನ ಗಾಳಿ ವಾಯುದೇವರು ಅವರನ್ನ ಆ ವಿಷ ಹೋಗಲಾಡಿಸುವಂತೆ ಮಾಡ್ತಾರ. ನೀಲಕಂಠರಾದರು ಆ ಒಂದು ವಿಷ ಅಂಬೋದು ಆ ಒಂದು ಅದೊಂದು ಚಿಹ್ನ ನೀಲಕಂಠ ಅಂತ ನಾವು ಅವ್ರನ್ನ ಪ್ರಾರ್ಥನೆ ಮಾಡೋದು. ಹಾಗೆ ಆ ವಿಷವನ್ನ ಕಲಿಯನ್ನ ಆ ಕಲಿಯಿಂದ ಅಭಿಮನ್ಯವಾದ ಆ ವಿಷವನ್ನ ತಮ್ಮ ಕುತ್ತಿಗೆಯಲ್ಲಿ ಇಟ್ಕೊಂಡು ಬಿಡ್ತಾರೆ. ಯಾವುದು ವಾಯುದೇವರ ಅನುಗ್ರಹದಿಂದ ಅವ್ರು ಇಟ್ಟುಕೊಂಡು ಬಿಡ್ತಾರೆ. ಅದಕ್ಕೆ ಹೇಳ್ತಾರೆ ಕಾಲಕೂಟವನ್ನೊಂದು ಲೋಕವ ಅವರು ವಿಷ ಯಾಕೆ ತಕೊಂಡ್ರು? ಆ ವಿಷದ ಪ್ರಭಾವ ತುಂಬಾ ಜಾಸ್ತಿ. ಆ ಪ್ರಭಾವದಿಂದ ಆ ಒಂದು ಸಣ್ಣ ಒಂದು ಅಸಾರ ಭಾಗದಿಂದಲೇ ರುದ್ರದೇವರು ಏನು ರುದ್ರ ತತ್ವ ಅಂಬೋದು ದೊಡ್ಡ ತತ್ವ, ಅವರಿಗೆ ಅದು ಸಹನ ಮಾಡ್ಲಿಕ್ಕೆ ಆಗಿಲ್ಲ. ಅಂದ್ರೆ ಆ ಒಂದು ವಿಷ ಈ ಭೂಮಿಯಲ್ಲಿ ಬಿದ್ದರೆ ಎಲ್ಲವೂ ನಾಶ ಆಗ್ತಾ ಇತ್ತು. ಸೊ ಈ ಲೋಕಕ್ಕಾಗಿ ಈ ಸ್ವಪ್ರಯೋಜನ ಇಲ್ಲ ಅವ್ರಿಗೆ, ಪರಪ್ರಯೋಜನಕ್ಕೋಸ್ಕರ ಭಗವಂತನನ್ನ ಒಂದು ಸ್ಮರಣೆ ಮಾಡುತ್ತಾ ಭಗವಂತನ್ನ ನೋಡುತ್ತಾ ಅವ್ರು ತಕೊಂಡ್ರು. ಸೊ ಲೋಕವ ಪಾಲಿಸಿದ ಅಂತ ಹೇಳ್ತಾರ. ಕಾಲಕೂಟವನ್ನುಂಡು ಲೋಕವ ಪಾಲಿಸಿದ ತದ್ದಾಸನೋರ್ವನು ಅಂತ ಹೆಸರು ಹೇಳಿಲ್ಲ. ತದ್ದಾಸನೋರ್ವನು ಅಂತ ತದ್ದಾಸ ಅಂದ್ರೆ ವಾಯುವಿನ ದಾಸ ಈಸ್ ರುದ್ರದೇವರು. ರುದ್ರದೇವರಿಗೆ ಆನಂದ ಯಾವಾಗ ಅಂದ್ರೆ ಆ ಒಂದು ಮುಖ್ಯ ಪ್ರಾಣರ ದಾಸ ನಾನು ಅಂತ ಹೇಳ್ಕೊಳ್ಳೋದಲ್ಲಿ ಅವ್ರಿಗೆ ಆನಂದ. ಅದಕ್ಕೆ ವೈಷ್ಣವಾನಾಂ ಯಥಾಶಂಭೋ ಅಂತ ನಾವು ಹೇಳ್ತೀವಿ. ಯಾಕೆಂದ್ರೆ ಆ ಒಂದು ದಾಸತ್ವ ಮತ್ತು ಗುರು ಹರಿಯಲ್ಲಿ ಒಂದು 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 ಪ್ರೀತಿ ಮಾಡೋದು ಭಕ್ತಿ ಮಾಡೋದು ನಾವು ರುದ್ರದೇವರ ಮೂಲಕವಾಗಿ ನಾವು ನೋಡ್ತೀವಿ. ಆದ ಕಾರಣದಿಂದ ಅವರು ದಾಸ ನಾನು ದಾಸ ನಿನ್ನ ದಾಸ ಅಂತ ಅಂದಾರಕ್ಕೋಸ್ಕರ ಅವರನ್ನ ವಾಯುದೇವರು ರಕ್ಷಣೆ ಮಾಡ್ತಾರೆ. ಏನ್ ರಕ್ಷಣೆ ಮಾಡಿದ್ದಾರೆ? ತದ್ದಾಸನೋರ್ವನು ಅಮೃತ ಎನಿಸಿದನು, ಅವರನ್ನ ಬದುಕಿಸಿದ್ದಾರೆ. ಅವನ್ನ ಹೇಗೆ ಬದುಕಿಸಿದ್ದಾರೆ ಅಂದ್ರೆ ಅದು ಹೇಳ್ತಾರೆ ಒಂದು ಚಮತ್ಕಾರವಾಗಿ ಅದು ಹೇಳ್ತಾರೆ. ಹೇಗೆ ಅಂದ್ರೆ ಇವತ್ತು ನಾವು ರುದ್ರರಿಗೆ ಪೂಜೆ ಮಾಡಬೇಕು, ಏನಾರು ಮಾಡಿದ್ರೆ ರುದ್ರರಿಗೆ ಇದು ವಿಷ್ಣುವಿಗೆ ಪೂಜೆ ಮಾಡುವಾಗ ಅಲಂಕಾರಗಳ ವೈಭವಗಳೇ ಜಾಸ್ತಿ, ರುದ್ರರಿಗೆ ಪೂಜೆ ಮಾಡುವಾಗ ಅಭಿಷೇಕವೇ ಜಾಸ್ತಿ. ಅಭಿಷೇಕ. ಯಾಕೆಂದ್ರೆ ಆ ಒಂದು ಕಾಲಕೂಟದ ವಿಷ ಅಷ್ಟೊಂದು ಉಷ್ಣ ಅಷ್ಟೊಂದು ಒಂದು ತಾಪವನ್ನ ಕೊಡತ್ತಂತ. ಅದಕ್ಕೆ ಏನು ಮಾಡಿದ ಅಂದ್ರೆ ಅವ್ರಿಗೆ ಅಭಿಷೇಕ ಗಂಗೆಯನ್ನೇ ತಂದು ಅವ್ರ ತಲೆಯಲ್ಲಿ ಇಟ್ಟುಬಿಟ್ಟ ಅಂತ, ನಿರಂತರವಾಗಿ ಗಂಗೆಯನ್ನ ಇಟ್ಟುಬಿಟ್ಟ. ಆವಾಗ್ರೂ ತಣ್ಣಗಾಗಿಲ್ಲ ಅಂತ ಹೇಳ್ತಾರೆ. ಶಶಿನಿ ಅಂತ ಅಂದ್ರೆ ಚಂದ್ರನಿಗೆ 16 ಕಲೆಗಳು ಉಂಟು. 16 ಕಲೆಗಳಲ್ಲಿ 8ನೇ ಕಲೆಗೆ ಶಶಿನಿ ಅಂತ ಕರೀತಾರೆ. ಒಂದೊಂದು ಕಲೆಗೆ ಒಂದೊಂದು ಹೆಸರು. 8ನೇ ಕಲೆ ಬಂದು ಶಶಿನಿ ಅಂತ. ಆ ಶಶಿನಿ ಆ ಚಂದ್ರದಿಂದ ಅಭಿಮನ್ಯವಾದಂತ ಆ ಚಂದ್ರನ 8ನೇ ಕಲೆಯನ್ನ ಅವರು ತಲೆಯಲ್ಲಿ ಬಂದು ತಂಪಿರ್ಲಿ ಅವ್ರಿಗೆ ಆಹ್ಲಾದ ಕೊಡ್ಲಿ ಅಂತ ಅವರು ತಲೆಯಲ್ಲಿ ಚಂದ್ರನನ್ನ ಇಟ್ರಂತ. ತಲೆಯಲ್ಲಿ ಚಂದ್ರ ಮತ್ತು ಇನ್ನು ಕಂಠಕ್ಕೆ ತುಂಬಾ ತುಂಬಾ ಬಿಸಿ ಆಗ್ತಾನೆ ಇತ್ತು. ಅದಕ್ಕೆ ಏನು ಮಾಡಿದ್ರು, ಹಾವುಗಳನ್ನ ಹಾರವಾಗಿ ಹಾಕಿದ್ರು. ಶೇಷದೇವರು ಬಂದು ಅಲ್ಲಿ ಕೂತು ಹಾವು ಮುಟ್ಟಿದ್ರೆ ತಣ್ಣಗಿರುತ್ತೇನೋ, ಆ ಹಾವನ್ನ ಅಲ್ಲಿ ಹಾಕಿದ್ರಂತ ಅವ್ರಿಗೆ. ಎಂತ ಒಂದು ಚಮತ್ಕಾರವಾಗಿ ಹೇಳ್ತಾರೆ. ಸೊ ದಾಸನೋರ್ವನು ಅಮೃತ ಎನಿಸಿದ ಹಾಗೆ ಕೊಟ್ಟು ಅವ್ರಿಗೆ ಅಮೃತತ್ವ. ಅಮೃತತ್ವ ಅಂದ್ರೆ ಅವರು ಬದುಕಿದ್ರು ಅಂದ್ರೆ ಈ ಲೋಕದಲ್ಲಿ ಮಾತ್ರ ಇಲ್ಲ, ಅವ್ರಿಗೆ ಮೋಕ್ಷವು ಅಮೃತ ಪದವಿ ಎಲ್ಲವೂ ಒಂದು ಶೇಷ ಪದವಿ ಕೊಟ್ಟು ಶೇಷನು ಅದ ಮೇಲೆ ಮೋಕ್ಷವನ್ನು ಅಮೃತ ಎಂದೆನಿಸಿದ ಅಂತ ಹೇಳ್ತಾ ಇದ್ದಾರೆ. ದಾಸನೋರ್ವನು ಅಮೃತದೆನಿಸಿದನು. ಆಮೇಲೆ ಶ್ರೀಲಕ್ಷ್ಮಿ ವಲ್ಲಭ ಅಂದ್ರೆ ಲಕ್ಷ್ಮಿಗೇನೋ ಪ್ರೇರಕನಾದ ಶ್ರೀಲಕ್ಷ್ಮಿ ಅಂತ ಹೇಳ್ತಾ ಇದ್ದ. ಶ್ರೀಲಕ್ಷ್ಮಿ ಅಂದ್ರೆ ಇಲ್ಲಿ ಒಂದು ಸತ್ವ ನಿಯಾಮಕಳಾದಂತ ಶ್ರೀ ಲಕ್ಷ್ಮಿ ಅಂತ ಹೇಳ್ತಾ ಇದ್ದಾರೆ. ಲಕ್ಷ್ಮಿ ಅಂತ ಹೇಳೋವಾಗ ಏನು ಅಂದ್ರೆ ಲಕ್ಷ್ಮಿ ಬಂದು ಎಲ್ಲರನ್ನು ಲಕ್ಷ್ಮಿ ಎಂಬೋ ಹೆಸರಿಗೆ ಹೇಳ್ತಾರೆ. ಲಕ್ಷ್ಮಿ ಲಕ್ಷಣ ಸಂಪನ್ನ ಅಂತ ಹೇಳ್ತಾರೆ. ಅವಳು ಲಕ್ಷಣದಿಂದ ಕೂಡಿರೋಳು ಲಕ್ಷ್ಮಿ ಆಗ್ತಾಳ. ಅದು ಮಾತ್ರ ಇಲ್ಲ, ಈ ಇಡೀ ಒಂದು ತಾಯಿ ಸ್ಥಾನದಿಂದ ಲಕ್ಷತೆ ಸ್ನಿಗ್ಧ ದೃಷ್ಟಿಯ ಅಂತ ಹೇಳ್ತಾರೆ. ಅವಳು ಎಲ್ಲರ ಮೇಲೆ ನಮ್ಮ ಎಲ್ಲರ ಮೇಲೇನು ಒಂದು ತಾಯಿ ಹಾಗೆ ಮಕ್ಕಳ ಮೇಲೆ ಕಣ್ಣಿಟ್ಟು ಇರ್ತಾಳೋ ಹಾಗೇನೆ ಅವಳು ನಮ್ಮ ಎಲ್ಲರ ಮೇಲೇನು ಕಣ್ಣಿಟ್ಟಿರ್ತಾಳೆ. ಕಣ್ಣು ಹೇಗೆ ಇಟ್ಟಿರ್ತಾಳೆ ಅಂದ್ರೆ ಸ್ನಿಗ್ಧ ದೃಷ್ಟಿಯ ಅಂತ. ವೆರಿ ವೆರಿ ಕೇರ್, ವೆರಿ ಡೆನ್ಸ್ ವಿತ್ ಅಫೆಕ್ಷನ್ ಅಂಡ್ ಕೇರ್ ಅವಳು ನೋಡ್ಕೊಳ್ತಾಳಂತ. ಅದಕ್ಕೆ ಲಕ್ಷ್ಮಿ ಅಂತ ಕರೀತಾರೆ. ಶ್ರೀ ಲಕ್ಷ್ಮಿ ಅಂದ್ರೆ ಅವ್ರು ಶ್ರೀ ಭೂ ದುರ್ಗಾ ರೂಪದಿಂದ ಇರುವಂತ ಈ ಲಕ್ಷ್ಮಿಗೆ ಅವನು ವಲ್ಲಭ. ಲಕ್ಷ್ಮಿಗೆ ಅನೇಕ ರೂಪಗಳು, ಎಲ್ಲಕ್ಕೇನೂ ಅವನು ವಲ್ಲಭ. ವಲ್ಲಭ ಎಂಬೋ ಶಬ್ದದಿಂದ ಅವನು ಗಂಡ ಅಂತ ಒಂದು, ಇನ್ನೊಂದು ಅವನು ಅವಳಲ್ಲಿ ಬೀಜವನ್ನು ಬಿತ್ತಿದ್ದಾನೆ. ಈ ಜೀವಗಳು ಎಂಬ ಬೀಜವನ್ನು ಅವಳಲ್ಲಿ ಬಿತ್ತಿದ್ದಾನೆ. ಅದಕ್ಕೇನು ವಲ್ಲಭ ಎಂಬೋ ರಕ್ಷಕ ಎಂಬೋ ಶಬ್ದದಿಂದ ಹೇಳ್ತಾರೆ. ಅವನು ಶುಭ ಅಶುಭ ಜಾಲ ಕರ್ಮಗಳು, ಶುಭ ಕರ್ಮಗಳು ಅಶುಭ ಕರ್ಮಗಳು, ಶುಭ ಕರ್ಮ ಅಶುಭ ಕರ್ಮಗಳು ಅಂದ್ರೆ ಶುಭ ಅಶುಭ ಜಾಲ ಅಂದ್ರೆ, ಜಾಲ ಅಂದ್ರೆ ಒಂದು ಸಮೂಹ ಅಂದ್ರೆ ರಾಶಿಗಳು, ರಾಶಿ ಶುಭ ಕರ್ಮದ ರಾಶಿ ಅಶುಭ ಕರ್ಮದ ರಾಶಿಗಳು ಎಲ್ಲವೂ ಉಂಬನು. ಎಲ್ಲವನ್ನೂ ಅವನು ಬಿಂಬರೂಪನಾಗಿ ಎಲ್ಲವನ್ನೂ ಅವನು ಸ್ವೀಕಾರ ಮಾಡ್ತಾನ. ಸೊ ಯಾಕೆ ಸ್ವೀಕಾರ ಮಾಡ್ತಾನೆ, ಇವನ್ಗೆ ಏನಾರು ಫಲ ಉಂಟಾ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ, ಈ ಉಣ್ಣುವುದು ಮೂಲಕವಾಗ ಉಪಚಯ ಹೇಳಿಕೆಗಳು ಇವಾಗಿಲ್ಲ. ಇವನಿಗೆ ಆ ಒಂದು ವೃದ್ಧಿ ಆಗೋದು ಕ್ಷೀಣ ಆಗೋದು ಅಂಬೋದು ಇವನಿಗೆ ಇಲ್ಲ. ಬಿಕಾಸ್ ಇವನು ಉಣ್ಣೋದು ಅಂದ್ರೆ ಏನು, ಅವನ ಬಿಂಬಕ್ರಿಯೆ ಅಷ್ಟೇ. ಅದರಲ್ಲಿ ಇರುವಂತ ಒಂದೊಂದು ಕರ್ಮದಲ್ಲಿನೂ ಅವನದ್ದೇ ಆದಂತ ರೂಪಗಳು, ಅಪ್ರಾಕೃತ ರಸರೂಪಗಳು ಉಂಟು. ಆ ಕರ್ಮದ ಫಲದಲ್ಲಿನೂ ಕರ್ಮ ಸಮರ್ಪಣೆ ಮಾಡ್ತೀವಿ. ಕರ್ಮ ಸಮರ್ಪಣೆ ಅಂದ್ರೆ ಅವನಲ್ಲಿ ಆ ಒಂದು ಕರ್ಮದಲ್ಲಿ ಇರುವಂತ ಅವನ ರೂಪ ಇದೆ ಅಂತ ತಿಳ್ಕೊಂಡು ಅವನ ರೂಪವನ್ನ ಅವನು ಸ್ವೀಕಾರ ಮಾಡ್ತಾ ಇದ್ದಾನಂತ ತಿಳ್ಕೊಳ್ತೀವಿ. ಹಾಗೇನೆ ಕರ್ಮ ಸಮರ್ಪಣ ಮಾಡಿದ್ದಾಗ ನಮಗೆ ಕರ್ಮದಿಂದ ಒಂದು ಫಲ ಬರುತ್ತೆ. ಈ ಫಲದಲ್ಲಿ ಈ ಫಲ ದೇವರು ಕೊಡ್ತಾನೆ. ಸೊ ಈ ಫಲ ಕೊಟ್ರೆ ಅದು ಉಣ್ಣೋ ಶಕ್ತಿ ನಮ್ಗೆ ಇಲ್ಲ ದೇವರು. ಯಾಕೆಂದ್ರೆ ತಿರ್ಗಾ ಅಗೇನ್ ದ ಸೇಮ್ ಥಿಂಗ್, ಜೀವ ಅಂಬೋದು ಒಂದು ಅಣು, ಅದಕ್ಕೆ ಅದನ್ನ ಗ್ರಹಣ ಮಾಡುವಂತ ಶಕ್ತಿ ಇದೆಯಾ, ಅನುಭವ ಮಾಡ್ಲಿಕ್ಕೆ ಶಕ್ತಿ ಇದೆಯಾ, ಒಂದು ಇಲ್ಲ. ಅದಕ್ಕೆ ಆ ಫಲದಲ್ಲಿನೂ ಅವ ರೂಪದಿಂದ ಇರ್ತಾನೆ. ಅದು ಮಾತ್ರ ಇಲ್ಲ, ಫಲ ಬರುತ್ತೆ. ನಮ್ಗೆ ಒಂದು ಒಂದು ದೊಡ್ಡ ಮನೆ ಬೇಕು ಅಂತ ದೇವರನ್ನ ಕೇಳ್ತೀವ, ದೊಡ್ಡ ಮನೆ ಕೊಡ್ತಾನೆ. ಮನೆ ಇರುತ್ತ ಅಲ್ಲಿ ಇರುವ ಅಲ್ಲಿ ಇದ್ದು ಅನುಭವ ಮಾಡ್ಲಿಕ್ಕಾಗೋದಿಲ್ಲ. ಸೊ ಹೀಗೆ ಬೇರೆ ಬೇರೆದು ಕೊಡೋದು ಒಂದು, ಕೊಟ್ಟದ್ದನ್ನ ಉಳಿಸಿ ಅದನ್ನ ಅನುಭವಕ್ಕೆ ತಂದು ಕೊಡೋದು ಇನ್ನೊಂದು. ಸೊ ಎಲ್ಲದಲ್ಲಿ ಈ ಕರ್ಮ ಫಲ ಅಂದ್ರೆ ಇದು ಸೀರಿಯಸ್ ಆಗಿ ಬರೋದು. ಕೊಡೋದು, ಕೊಟ್ಟದ್ದನ್ನ ನಾವು ಅನುಭವ ಮಾಡೋದು, ಎಲ್ಲವೂ ಬರುತ್ತೆ. ಸೊ ಈ ಕರ್ಮ ಫಲದಲ್ಲಿನೂ ಅವನಿರಬೇಕು. ಅದಕ್ಕೆ ಉಂಬ ಅಂತ ಹೇಳ್ತಾರೆ. ಶುಭಾಶುಭ ಜಾಲ ಕರ್ಮಗಳ ಉಂಬನು ಉಪಚಯದ ಹೇಳಿಕೆಗಳು ಇವಾಗಿಲ್ಲ ಎಂದಿಗೂ. ಯಾಕೆ ಇಲ್ಲ? ಸ್ವರಸಗಳ ಬಿಟ್ಟು. ಇವನು ನಾವು ಎಷ್ಟೋ ಸತಿ ನೋಡಿದ್ದೀವಿ, ಇವನು ಅಪ್ರಾಕೃತನಾದವನು. ಅಪ್ರಾಕೃತ ನಾನ್ ಮೆಟೀರಿಯಲ್ಗೆ ಒಂದು ಮೆಟೀರಿಯಲ್ ಫುಡ್ ಮೆಟೀರಿಯಲ್ ಕೊಟ್ಟರೆ ಅದು ತಕ್ಕೊಳ್ಳೋದು ವೈವಿಲಿಟಿ ತಕ್ಕೊಳ್ಳಲ್ಲ ಅದು. ಸೊ ಅದ್ರಲ್ಲಿ ಇರುವಂತ ಸ್ವರಸ ಅಂದ್ರೆ ಇಲ್ಲಿ ಏನು, ಸ್ವರಸ ಅಂದ್ರೆ ಏನು ಅಂದ್ರೆ ಸ್ವ ಅಂದ್ರೆ ಸ್ವತಂತ್ರ, ತನ್ನದೇ ಆದ ಸ್ವತಂತ್ರ ಅಂಬೋ ರಸವೇ. ಅಂದ್ರೆ ಒಂದೊಂದು ಪದಾರ್ಥದಲ್ಲಿ ನಾವು ನೋಡ್ತೀವಿ ಪಾಯ್ಸನ್ ವಿಷ ಏನ್ ಬಂದ್ರೆ ಅದಕ್ಕೊಂದು ಅಭಿಮಾನಿ ದೈತ್ಯ ಅಭಿಮಾನಿ ದೇವತೆ ಹೀಗೆ ಹೇಳ್ತೀವಿ. ಇವ್ರದ್ದು ಸ್ವತಂತ್ರ ಇಲ್ಲ, ಇವ್ರದ್ದು ಇವ್ರುಗಳು ಇದ್ದಾರೆ ಬಟ್ ಇವನ್ ತಕೊಳ್ಳೋದು ಇದೂ ಇಲ್ಲ. ಅವರಲ್ಲಿ ಇರುವಂತ ಸ್ವಾತಂತ್ರ ರಸ, ಸ್ವಾತಂತ್ರ ಅಂಬೋ ತನ್ನ ರೂಪವಂತೂ ಇಟ್ಟಿರ್ತಾನೆ. ಎಲ್ಲರಲ್ಲಿನೂ ಒಂದು ಕರ್ಮ ಮಾಡಬೇಕಂದ್ರೆ, ಎಲ್ಲಿ ಒಂದೊಂದು ಕರ್ಮ ಆಗಬೇಕಂದ್ರೆ ಅಲ್ಲಿ ಭಗವಂತನದೇ ಆದಂತಹ ವಿಷ್ಣು ರಹಸ್ಯದಲ್ಲಿ ಬರುತ್ತೆ, ಸ್ವಾತಂತ್ರ್ಯ ಅಂಬೋ ಒಂದು ರೂಪ ಇಟ್ಟಿರ್ತಾನಂತ. ಈ ಸ್ವಾತಂತ್ರ್ಯ ಅಂಬೋ ರೂಪ ಏನು ಏನು ನಮ್ಗೆ ಅನ್ಸುತ್ತಂದ್ರೆ, ಈ ನಾನೇ ಮಾಡ್ತಾ ಇದ್ದೀನಿ, ನಾನೇ ಮಾಡ್ತಾ ಇದ್ದೀನಿ, ನಾವು ಮಾಡೋ ಕೆಲಸಕ್ಕೆಲ್ಲ ಹೀಗೆ ಅನ್ಸುತ್ತಂತ್ರ, ಆ ಒಂದು ರೂಪ, ಆ ರೂಪವನ್ನು ಅವನು ಇಟ್ಟು ಈ ಕೆಲಸವನ್ನು ಮಾಡ್ತಾನೆ, ಆ ರೂಪವನ್ನು ಅವನು ಸ್ವೀಕಾರ ಮಾಡ್ತಾನೆ. ಸ್ವರಸಗಳ ಬಿಟ್ಟು ಅವನು ಏನನ್ನೂ ಸ್ವೀಕಾರ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಪೇಳಲೇನು ಸಮೀರದೇವನು ಕಾಲಕೂಟವನುಂಡು ಲೋಕ ಪಾಲಿಸಿದ ತದ್ದಾಸನೋರ್ವನು ಅಮೃತ ನೆನೆಸಿದನು ಶ್ರೀಲಕ್ಷ್ಮಿ ವಲ್ಲಭ ಶುಭಾಶುಭ ಜಾಲ ಕರ್ಮಗಳೊಂಬನು ಉಪಚಯದ ಏಳಿಕೆಗಳು ಇವಗಿಲ್ಲ ಸ್ವರ ಎಂದಿಗೂ ಸ್ವರಸಗಳ ಬಿಟ್ಟು ಅಂತ ಹೇಳ್ತಾ ಇದ್ದಾರೆ ಕೃಷ್ಣಾರ್ಪಣೆ.